भक्तानाम् अस्माकं नृहरेहरे तदा सुकार्यं कार्यज्ञ प्रलयर्कायिकप्रभा हरिकथामृतसार गुरुगण करुणदिन्द आपणितु पेळुवे परम भगवद् भक्तरिदनादरदि केळुवुदु ಆದರದಿ ಕೇಳುವುದು. ಇದು ನವರಾತ್ರಿ ದಿವಸ. ನವರಾತ್ರಿ ಇವಾಗಲೇ ನವಮಿ ಆಗಿ ಇವತ್ತು ವಿಜಯದಶಮಿ. ನವರಾತ್ರಿಯಲ್ಲಿ ಬೇಸಿಕಲಿ ಏನ್ ಹೇಳೋದು ಅಂದ್ರೆ ಈ ಒಂದು ನವರಾತ್ರಿ ಒಂದು 9 ಟೈಪ್ಸ್ ಆಫ್ ದೈತ್ಯರು, ದುಷ್ಟಶಕ್ತಿಗಳು, ಈ ದುಷ್ಟಶಕ್ತಿಗಳ ಸಂಹಾರ. ಇದು ಮಾರ್ಕಂಡೇಯ ಪುರಾಣದಲ್ಲಿ ದೇವಿ ಮಹಾತ್ಮ್ಯ ಅಂತ ಬರತ್ತಲ್ಲಿ, ಅಲ್ಲಿ ದೇವಿ ಅಂದ್ರೆ ಅಲ್ಲಿ ವಿಷ್ಣು ಮಾಯ, ನಾರಾಯಣೀ ರೂಪ, ಮೋಹಕ ರೂಪ ಅದು. ಅದು ದುರ್ಗೆಯಲ್ಲಿ ಇದ್ದು ವ್ಯಕ್ತ ಆಗಿ ಆ ಒಂದು ದೈತ್ಯರ ಒಂದು 9 ಟೈಪ್ ಆಫ್ ದೈತ್ಯರು ಹೇಳ್ತಾರೆ. ಹೇಗೆ ಅಂದ್ರೆ ಇಲ್ಲಿ ಮಧುಕೈಟಬರು, ಆಮೇಲೆ ಮಹಿಷಾಸುರ, ಆಮೇಲೆ ರಕ್ತಬೀಜ, ಚಂಡ ಮುಂಡ ಮತ್ತು ಧೂಮ್ರಲೋಚನ, ಆಮೇಲೆ ಇವನು ಧೂಮ್ರಲೋಚನ ಮತ್ತು ಅನೇಕ ಈ ತರ 9 ದೈತ್ಯರು, ನಿಶುಂಭ ಚಂಡ ಮುಂಡ ಇವರೆಲ್ಲರನ್ನು ಆ ವಿಷ್ಣುಮಾಯ ರೂಪದಿಂದ ನಾಶ ಮಾಡ್ತಾರೆ ದೇವರು. ಇದೇ 9 ರಾತ್ರಿಗಳು. ರಾತ್ರಿ ಅಂದ್ರೆ ಕತ್ತಲೆ, ಅಜ್ಞಾನ. ಈ ಅಜ್ಞಾನದಲ್ಲಿನೂ ದೇವರು ಬಂದು, ಇದು ದಕ್ಷಿಣಾಯನ ವರ್ಷ ರಾತ್ರಿ ಟೈಮ್ ಬಂದು ಈ ದೈತ್ಯರೆಲ್ಲ ಸಂಹಾರ ಮಾಡ್ತಾರೆ. ಈ ದೈತ್ಯರು ಅಂದ್ರೆ ಏನು? ಬೇಸಿಕಲಿ ದೈತ್ಯರು ಅಂದ್ರೆ ಆ ನವವಿಧ ದ್ವೇಷ ಎಲ್ಲರಲ್ಲಿನೂ, ಈ 9 ತರದ ದ್ವೇಷ ಅಂತ ಹೇಳ್ತಾರೆ. ಜೀವನಿಗೇನು ದೇವರು ನಾನೇ ಅಂದ್ರೆ ದೇವರು ನಾನೇ ಅಂಬೋ ಒಂದು ಅಹಂಕಾರ, ಜೀವೋ ಭೇದ ಅಂತ. ಆಮೇಲೆ ದೇವರಿಗೆ ಏನೇನು ಗುಣ ಇಲ್ಲ, ನಿರ್ಗುಣತ್ವಂ ಅಂತ ಹೇಳ್ತಾರೆ, ಅಪೂರ್ಣತ, ದೇವರು ಪರಿಪೂರ್ಣನಲ್ಲ ಅಂತ ಹೇಳೋದು. ಆಮೇಲೆ ದೇವರು ಅಂದ್ರೆ ನಾರಾಯಣ ವಿಷ್ಣು ಇವನು, ಉಳಿದವರೆಲ್ಲರೂ ಸಮ, ಇನ್ನು ಯಾರೋ ಅಧಿಕರು ಇರ್ಬೋದು, ದೇವರಿಗಿಂತ ಮಿಗಿಲಾದವರು, ವಿಷ್ಣುಕ್ಕಿಂತ ಮಿಗಿಲಾದ ಇರ್ಬೋದು ಅಂಬೋದು ಒಂದು. ಆಮೇಲೆ ದೇವರಲ್ಲಿ ಭೇದ, ದೇವರಲ್ಲಿಂದ ಕೃಷ್ಣನಿಗೇನೋ ರಾಮನಿಗೆ ಭೇದ, ರಾಮನಿಗೇನೋ ವರಾಹನಿಗೇನೋ ಭೇದ ಇದೆ. ದೇ ಆರ್ ಡಿಫ್ರೆಂಟ್ ಪೀಪಲ್ ಅಂತ ಹಾಗೆ ಹೇಳೋದು. ಆಮೇಲೆ ದೇವರ ಅವತಾರಗಳನ್ನ ಸರಿಯಾಗಿ ತಿಳ್ಕೊಳ್ಳೋದಿಲ್ಲ. ದೇವರ ಅವತಾರ ಯಾವ್ದು ಅವತಾರ ಮಾಡಿದಾನೋ ಅದು ಅವತಾರ ಇಲ್ಲ ಅಂತ ತಿಳ್ಕೊಳ್ಳೋದು, ಅವತಾರ ಇಲ್ಲದೆ ಇರೋದನ್ನ ಅವತಾರ ಅಂತ ತಿಳ್ಕೊಳ್ಳೋದು. ಹೀಗೆ ದೇವರ ಅವತಾರಗಳನ್ನ ತಪ್ಪಾಗಿ ತಿಳ್ಕೊಳ್ಳೋದು. ಆಮೇಲೆ ದೇವರ ಭಕ್ತರ ಮೇಲೆ ದ್ವೇಷ ಮಾಡುವುದು, ಆಮೇಲೆ ವೇದಗಳನ್ನ ನಿಂದೆ ಮಾಡುವುದು, ಈ ತರ ಒಂದು ದ್ವೇಷಗಳು. ಇದು ನವವಿಧ ದ್ವೇಷಗಳು ಅಂತ ಹೇಳ್ತಾರೆ. ಅಂದ್ರೆ ನವವಿಧ ದ್ವೇಷಗಳು ಅಂದ್ರೆ ಭಕ್ತಿ ಏನು ಅಂದ್ರೆ ಇದು ಎಲ್ಲವೂ ಯಾರಲ್ಲಿ ಇಲ್ಲವೋ ಅವನು ಭಕ್ತನಾಗ್ತಾನೆ ಅಂತ ಹಾಗೆ ಬರುತ್ತೆ ಅದು. ಸೊ ಹೀಗೆ ಈ 9 ಅನ್ನ ರೆಪ್ರೆಸೆಂಟ್ ಆವು, ಈ 9 ಯಾರಲ್ಲಿ ಇದೆಯೋ ಅವರೆಲ್ಲರೂ ದೈತ್ಯರಾಗ್ಬಿಡ್ತಾರೆ. ಈ ದೈತ್ಯರು ಬಂದು ಕಾಟ ಕೊಟ್ಟಾಗ, ಒಬ್ಬೊಬ್ಬರು ಕಥೆನೂ ಬರೋವಾಗ ಏನೋ ದೈತ್ಯರು ಅಂದ್ರೆ ಏನೋ ಒಂದು 6 ಫೀಟ್ ಇರೋರು ಅಂತ ಅರ್ಥ ಅಲ್ಲ, ಇಡೀ ಒಂದು ಭೂಮಿಯನ್ನೇ ಆವಿಸುವಂತ ಒಂದು ಆಕಾರ ತಗೊಂಡು ಆ ಕಥೆಗಳಲ್ಲಿ ಬರುತ್ತೆ. ಮಾರ್ಕಂಡೇಯ ಪುರಾಣದಲ್ಲಿ ತುಂಬಾ ವಿವರವಾಗಿ ಇದೆಲ್ಲ ಬರುತ್ತೆ. ಈ ದೈತ್ಯರನ್ನೆಲ್ಲ ಸಂಹಾರ ಮಾಡ್ತಾರೆ, ಈ ದೈತ್ಯರನ್ನ ಸಂಹಾರ ಮಾಡಿ ಆಮೇಲೆ ಕೊನೆಯಲ್ಲಿ ಬರೋದು ಈ ಸಂಹಾರ ಎಲ್ಲ ಆಯ್ತು. ದೈತ್ಯರ ಸಂಹಾರ 9 ರಕವಾಗಿ ಇರುವಂತ ಇವರನ್ನೆಲ್ಲ ಆದ್ಮೇಲೆ ನೆಕ್ಸ್ಟ್ ಬರೋದು ನವಮಿ ಆಯ್ತು. ನವಮಿ ಅದೇ ಅನೇಕ ರೂಪ ತೊಟ್ಟು ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ ಈ ರೂಪದಿಂದ ದುರ್ಗೆ ಅವತಾರ, ದುರ್ಗೆಯಲ್ಲಿ ನಿಂತು ವಿಷ್ಣುವನೇ ಮಾಡ್ತಾನೆ. ಇದೆಲ್ಲೋ ನವರಾತ್ರಿ ಸಮಯದಲ್ಲಿ ಈ ಒಂದು ಸ್ತ್ರೀ ರೂಪದಿಂದ ದೇವರನ್ನ ನಮಸ್ಕಾರ ಮಾಡಿದ ಮೇಲೆ ನಮ್ಗೆ ಬರೋದು ವಿಜಯದಶಮಿ. ವಿಜಯದಶಮಿ ಅಂತ ಹೇಳುವಾಗ ಅದೇ ಹೆಸರೇ ಹೇಳುತ್ತೆ, ವಿಜಯದಶಮಿ ಅಂದ್ರೆ ಆ ಸಮೀಪತ್ರಿಯನ್ನ ವಿಶೇಷವಾಗಿ ಸ್ಮರಣೆ ಮಾಡಿ ಆ ಒಂದು ಅರ್ಜುನರಿಗೆ ಒಂದು ವಿಜಯ ಬಂತು. ಅದು ಮಾತ್ರ ವಿಶೇಷವಾಗಿ ನಾವು ಹೇಳೋದು ವಿಜಯದಶಮಿ ಅಂತೂ. ಇನ್ನೊಂದು ವಿಶೇಷ ಏನು ನಮ್ಗೆ ಅಂದ್ರೆ, ನಮ್ಮ ಮಧ್ವಾಚಾರ್ಯರ ಆ ಒಂದು ದೈತ್ಯ ಅದೆಲ್ಲನೂ ನಾಶ ಮಾಡಿ ಅಲ್ಲಿಂದ ಬಂದದ್ದು ದೈತ್ಯರ ಕಾಟ, ಅಜ್ಞಾನವ ಕಾಟ, ಎಲ್ಲ ಕತ್ತಳೆ ಎಲ್ಲ ಹೋದ ಮೇಲೆ ಬರೋದು ನಮ್ಮ ಆಚಾರ್ಯರ ಜನನ ಬರತ್ತೆ. ಆ ಬಂದಾಗ ಭೀಮಸೇನ ಅಂಬೋದು ಏನು, ಭೀಮಸೇನನೇ ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಎಲ್ಲರನ್ನೂ ಉದ್ಧಾರ ಮಾಡ್ತಾರೆ. ಇದು ನವವಿಧ ಭಕ್ತಿ. ನವವಿಧ ದ್ವೇಷ ಹೇಳಿದ್ವಿ, ನವವಿಧ ದ್ವೇಷ ಹೋಗಿ ಅದಕ್ಕೆ ವಿರುದ್ಧವಾಗಿರೋದು ನವವಿಧ ಭಕ್ತಿ ಆಗತ್ತೆ. ಇದನ್ನ ನಾವು ಯಾಕೆ ನೆನಪು ಮಾಡ್ತೀವಿ, ವಿಜಯದಶಮಿ ದಿವಸ ಇವ್ರನ್ನ ಯಾಕೆ ನೆನಪು ಮಾಡ್ತೀವಿ? ಅರ್ಜುನನಿಗೆ ಆ ಸಮೀಪತ್ರಿ ಆ ಸಮೀ ವಿಗ್ರಹವನ್ನ ಒಂದು ಸ್ಮರಣೆ ಮಾಡಿ ಪೂಜೆ ಮಾಡುವ ಮೂಲಕವಾಗ ಅವನಿಗೆ ವಿಜಯ ಸಿಕ್ಕಿತ್ತು ಅಂತ ಕಣೆ ಹೇಳ್ತೇವೆ. ಆ ಅರ್ಜುನ ಅಂಬವನು ಯಾವುದಕ್ಕೆ ಪ್ರತಿನಿಧಿ ಅಂದ್ರೆ ಶ್ರವಣ ಮನನ ನಿಧಿ ಧ್ಯಾಸನಕ್ಕೆ. ಶ್ರವಣ ಕೇಳೋದು, ಕಿವಿ ಕೊಟ್ಟಿರೋದು ದೇವರು, ಕಿವಿ ಕೊಟ್ಟಿರೋದು ದೇವರ ಬಗ್ಗೆ ಕೇಳಬೇಕು ಅಂತ. ಅದನ್ನ ಕೇಳಿದ್ದನ್ನ ಆ ಒಂದು ಥಾಟ್ ಪ್ರಾಸೆಸ್ ಮನನ ಮಾಡಿ ಬಾಯಿಯಿಂದ ನಾವು ಕೇಳಬೇಕಂತ. ಅದಕ್ಕೆ ಇವಾಗ ಶುರು ಮಾಡಿದ್ದು ಹರಿಕದಾಂತಾರ ಪಾರಾಯಣ ಅಂತ. ಇದಕ್ಕೆ ಇವತ್ತು ತುಂಬಾ ಒಳ್ಳೆ ದಿವಸ. ಯಾಕೆ ಅಂದ್ರೆ ಇವತ್ತು ವಿಜಯದಶಮಿ ದಿವಸ ಆ ಒಂದು ಮಧ್ವಾಚಾರ್ಯರು 10 ದಶಪ್ರವತಿ ಅಂತಾನೆ ಕರೀತಾರೆ. ಯಾವುದಕ್ಕೆ ಅಂದ್ರೆ ಭಕ್ತಿ ಜ್ಞಾನ ವೈರಾಗ್ಯ ಪ್ರಾಜ್ಞ ಮೇಧ ಧೃತಿ ಮತ್ತು ಸ್ಥಿತಿ ಮತ್ತು ಯೋಗ ಪ್ರಾಣ ಬಲ. ಇದಕ್ಕೆ ಏನಿದಲ್ಲ ಅಂದ್ರೆ ಹೇಳ್ತಾರೆ, ಭಕ್ತಿ ನಮ್ಗೆ ಗೊತ್ತು, ದೇವರಲ್ಲಿ ಭಕ್ತಿ ಮಾಡಬೇಕು, ದೊಡ್ಡವರಲ್ಲಿ ಭಕ್ತಿ, ದೊಡ್ಡವರಲ್ಲಿ ಮಾಡೋ ಭಕ್ತಿ ಅಂದ್ರೆ ಏನು ಬೇರೆ ಒಂದು ಇಲ್ಲ, ಭಕ್ತಿ ಎಂಬುದು ಒಂದು ಪ್ರೇಮ, ಪ್ರೇಮ ಮಾಡೋದು. ಪ್ರೇಮ ಮಾಡೋದು ಅಂದ್ರೆ ನಮ್ಗಿಂತ ದೊಡ್ಡವರಲ್ಲಿ ಮಾಡುವಂತ ಪ್ರೇಮಕ್ಕೆ ಭಕ್ತಿ ಅಂತ ಕರಿತೀವಿ. ಸೊ ಈ ಭಕ್ತಿ ಭಕ್ತಿಯನ್ನ ಕೊಡ್ತಾರೆ, ದೇವರಲ್ಲಿ ಭಕ್ತಿಯನ್ನ ಕೊಡ್ತಾರೆ. ಆ ಭಕ್ತಿ ಮೂಢ ಭಕ್ತಿ ಆಗಬಾರದು, ಜ್ಞಾನ ಸಹಿತವಾಗಿರಬೇಕು ಅಂತ. ಭಕ್ತಿ ಜೊತೆಯಲ್ಲಿ ಜ್ಞಾನ, ಆ ಜ್ಞಾನ ಸಹಿತ ವೈರಾಗ್ಯ. ವೈರಾಗ್ಯ ಅಂದ್ರೆ ಸಂಸಾರನ್ನೆಲ್ಲ ಬಿಟ್ಟು ಹೋಗೋದು ಎಂಬ ಅರ್ಥನೇ ಇಲ್ಲ. ವೈರಾಗ್ಯ ಅಂದ್ರೆ ವಿ ಅಂದ್ರೆ ವಿಷ್ಣುವಲ್ಲಿ ಪ್ರೀತಿ ಮಾಡೋದು, ವಿಷ್ಣುವಲ್ಲಿ ಪ್ರೀತಿ ಮಾಡೋದನ್ನ ವೈರಾಗ್ಯ ಅಂತ ಹೇಳ್ತಾರೆ ಅಷ್ಟೇ. ಸೊ ವೈರಾಗ್ಯ. ಆಮೇಲೆ ಪ್ರಾಜ್ಞ, ಪ್ರಜ್ಞ ಅಂದ್ರೆ ಏನು? ಪ್ರಜ್ಞ ಅಂದ್ರೆ ಇಲ್ಲಿ ಹೇಳೋದು ಯಾವ ವಿಷಯ ಹೇಳಿದ್ರು ಗ್ರಾಸ್ಪಿಂಗ್ ಇಟ್ ಫಾಸ್ಟ್, ಚಂದಾಗಿ ಅದನ್ನ ಗ್ರಹಣ ಮಾಡುವಂತ ಶಕ್ತಿಗೆ ಪ್ರಜ್ಞ ಅದನ್ನ ಕೊಡ್ತಾರೆ. ಗ್ರಹಣ ಮಾಡಿ ಆಯ್ತು, ಇವತ್ತು ಗ್ರಹಣ ಮಾಡಿದ್ದೀವಿ ನಾಳೆ ಮರ್ತೋಗುತ್ತೆ, ಅದು ಮರೆಯದೇ ಇರೋದಕ್ಕೆ ಏನ್ ಮಾಡೋದಂದ್ರೆ ಮೇಧ ಅಂತ. ಮೇಧ ಶಕ್ತಿ ಅಂದ್ರೆ ಆ ಒಂದು ಗ್ರಹಣ ಮಾಡಿದ್ದನ್ನ ಧಾರಣೆ ಮಾಡಿ ಇರಬೇಕು, ಅದು ಮೇಧ. ಆಮೇಲೆ ಧೃತಿ ಅಂತ. ಇದು ಏನು ಧೃತಿ ಅಂದ್ರೆ, ಈ ಧಾರಣೆ ಮಾಡಿದ್ದು ಶಾಶ್ವತವಾಗಿ ದೃಢವಾಗಿ ಇರಬೇಕು. ಧಾರಣೆ ಮಾಡಿದ್ದೀವಿ, ಗ್ರಹಣ ಮಾಡಿದ್ದೀವಿ, ಗ್ರಹಣ ಮಾಡಿದ್ದನ್ನ ಧಾರಣೆ ಮಾಡಿದ್ದೀವಿ, ಈ ಧಾರಣೆ ಮಾಡಿದ್ದು ಯಾವತ್ತು ಶಾಶ್ವತವಾಗ ನಮ್ಮಲ್ಲಿ ಇರಬೇಕು, ಈ ಜ್ಞಾನ ಯಾವತ್ತು ಇರಬೇಕು, ಅದಕ್ಕೆ ಧೃತಿ ಧೈರ್ಯ ಅಂತ ಹೇಳ್ತಾರೆ. ಆಮೇಲೆ ಸ್ಥಿತಿ ಅಂದ್ರೆ ಇದು ಸ್ಥಿತಿ ಎಂಬುದು ಸ್ಥಿರವಾದ ದೀರ್ಘ ರಸ್ತೆಯಿಂದ ಇರುವಿಕೆ, ಯಾವತ್ತು ಇರುವಂತೆ ಇರೋದು ಸ್ಥಿತಿ. ಆಮೇಲೆ ಯೋಗ ಅಂದ್ರೆ ಇದು ಮೂಲಕವಾಗಿ ಏನು ಪ್ರಯೋಜನ ಅಂದ್ರೆ ನಮಗೆ ಈ ಸತ್ಸಂಗದ ಯೋಗ ಸಿಕ್ಕಬೇಕು. ಥ್ರೂ ದಟ್ ಭಗವಂತ, ಯೋಗ ಅಂದ್ರೆ ಉಪಾಯ ಅಂತನೂ ಒಂದು ಅರ್ಥ ಇದೆ. ಯೋಗ ಅಂದ್ರೆ ಕೂಡಿ ಇಡೋದು ಅಂತ, ದೇವರ ಜೊತೆಲಿ ಕೂಡಿ ಇರೋದು. ಯಾವ ದೇವರು ಎಲ್ಲಾ ಕಡೆನೂ ಇದ್ರು ನಮ್ಗೆ ಆ ದೇವರ ಚಿಂತನೆ ಕಂಟಿನ್ಯೂಸ್ ಆಗಿ ಇರ್ಬೇಕು, ಒಂದು ಬ್ಯಾಕ್ ಆಫ್ ಅವರ್ ಮೈಂಡ್ ಇರಲೇಬೇಕು, ಅದು ಯೋಗ. ಆಮೇಲೆ ಪ್ರಾಣ ಅಂದ್ರೆ ಅದು ಶಕ್ತಿ ಬರುತ್ತೆ. ಪ್ರಾಣ ಅಂದ್ರೆ ಈ ಕೆಲಸಗಳೆಲ್ಲ ಮಾಡ್ಲಿಕ್ಕೆ ಬೇಕಾದ ಶಕ್ತಿ ಬಲ. ಹೀಗೆ 10 ಈ ವಿಶೇಷವಾಗಿ ಮಧ್ವಾಚಾರ್ಯರಲ್ಲಿ ಇರುವಂತ ಪೂರ್ಣ ಪ್ರಮತಿ, ಪೂರ್ಣವಾಗಿದೆ ಎಲ್ಲವೂ ಅವರದ್ದು ಇದೆ. ಅವರನ್ನ ವಿಶೇಷವಾಗಿ ಸ್ಮರಣೆ ಮಾಡೋದು ವಿಜಯದಶಮಿ ಮುಖ್ಯ ಉದ್ದೇಶವಾಗಿದೆ. ಅವರನ್ನ ಮಾಡೋ ಮೂಲಕವಾಗಿ ನಮ್ಗೇನು ಅದು ಕೊಡ್ತಾರೆ ಅವರು. ಸೊ ಇವ ಮಧ್ವಾಚಾರ್ಯರನ್ನ ಪ್ರಾರ್ಥನೆ ಮಾಡಿ ಆ ಹರಿಕಥಾನುಸಾರ ಪಾರಾಯಣ ಮಾಡೋದು, ಹರಿಕಥಾನುಸಾರವನ್ನ ಪಠನ ಮಾಡಲಿಕ್ಕೆ ಒಂದು ಪ್ರಯತ್ನ. ಈ ದಿವಸ ತುಂಬಾ ಶ್ರೇಷ್ಠವಾದ ದಿವಸ. ಈ ದಿವಸ ನೀವೆಲ್ಲ ಶುರು ಮಾಡ್ತಾ ಇದ್ದೀರಿ, ನಿಮ್ಗೆ ದೇವರ ಅನುಗ್ರಹ, ಗುರುಗಳ ಅನುಗ್ರಹ ಎಲ್ಲವೂ ಆಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿ ಹರಿಕಥಾನುಸಾರವೇ ಫಸ್ಟ್ ಹೇಳೋದೇ ಶ್ರೀ ಅಂತಲೇ ಶುರು ಮಾಡುತ್ತಾರೆ. ಶ್ರೀರಮಣೀಕರ ಕಮಲ ಶ್ರೀ ಅಂತಲೇ, ಹರಿ ಎಂಬೋ ಶಬ್ದದಿಂದ ಬರುತ್ತೆ ಮತ್ತು ಶ್ರೀ ಎಂಬೋ ಶಬ್ದ. ಈ ಶ್ರೀ ಎಂಬೋ ಶಬ್ದ ದೇವರಲ್ಲಿ ನಾವು ಶ್ರೀ ಎಂಬೋದಕ್ಕೆ ಅನೇಕ ಸಂಪತ್ತು ಎಲ್ಲವೂ ನಮಗೆ ಸಿಕ್ಕುತ್ತೆ. ಶ್ರೀ ಎಂಬುದರಿಂದ ಲಕ್ಷ್ಮಿಯ ಹೆಸರು, ಸಂಪತ್ತು, ಎಲ್ಲ ರೀತಿಯ ಸಂಪತ್ತು ಅಂದ್ರೆ ಏನು? ಸಂಪತ್ತು ನಶ್ವರವಾದಂತ ಅಂದ್ರೆ ನಾಶ ಆಗದೆ ಇರುವಂತ ಸಂಪತ್ತು ನಮ್ಗೆ ಎಲ್ಲರಿಗೂ ಬೇಕು. ಇವತ್ತು ಬಂದ ಸಂಪತ್ತು ನಾಳೆ ಹೊರಟೋದ್ರೆ ಏನ್ ಲಾಭ? ಇವತ್ತು ಬಂದ ಸಂಪತ್ತು ನಮ್ಮ ಓಲ್ಡ್ ಏಜ್ ಅಲ್ಲಿ ಹೊರಟೋದ್ರೆ ಏನ್ ಮಾಡೋದು? ಆತರ ಸಂಪತ್ತಲ್ಲ. ಯಾವತ್ತು ಶಾಶ್ವತವಾಗಿ ಇರುವಂತ ಸಂಪತ್ತು, ಸಂಪತ್ತು ಅಂದ್ರೆ ಜ್ಞಾನ ಮಾತ್ರ ಅಲ್ಲ, ದುಡ್ಡು ಕಾಸು ಏನೇನು ನಾವು ಸುಖವಾಗಿ ಇರ್ಲಿಕ್ಕೆ ನಮ್ಮ ಸಾಧನೆ ಮಾಡ್ಲಿಕ್ಕೆ ಏನೇನೆಲ್ಲ ಬೇಕೋ ಸತ್ಸಂಗ ಸಹಿತವಾಗಿ ಎಲ್ಲವೂ ದೇವರು ಕೊಡ್ತಾನ ಕೊಡಲಿ ಎಂಬ ಪ್ರಾರ್ಥನೆಯಿಂದ ನಾನು ಇಲ್ಲಿ ನಿಲ್ತೀನಿ. ನೀವು ಹರಿಕಥಾಂಸ್ಕಾರ ನೀವು ಶುರು ಮಾಡಿ ಕೇಶವರಾವ್ಗೆ ಒಂದು ಎರಡು ಮಾತು ಹೇಳು ಅಂತ ಹೇಳ್ತೀನಿ.